ಬರೀ ನಿತ್ಯ ಅಂತ ಹೇಳಿ ಸುಮ್ಮನೆ ಆಗಲಿಲ್ಲ, ಅನಿತ್ಯ ಅಂತ ಇನ್ನೊಂದು ವಾಕ್ಯ ಇದೆ. ನಿತ್ಯ ವಾಕ್ಯಗಳಿಂದ ಸ್ತೋತ್ರ ಮಾಡುತ್ತೆ. ಪುರುಷ ಸೂಕ್ತಾದಿಗಳು ನಿತ್ಯ ವಾಕ್ಯಗಳು, ಇದಂತೆ ಸ್ತೋತ್ರ ದ್ವಾದಶ ಸ್ತೋತ್ರ ಇತ್ಯಾದಿಗಳು ಅನಿತ್ಯ ವಾಕ್ಯಗಳು, ಯಾಕೆ ಪೌರುಷೇಯವಾದ್ದರಿಂದ. ಅದಕ್ಕೆ ಅವೆರಡಿಂದನೂ ದೇವರು ಸ್ತೋತ್ರ ಮಾಡಬೇಕು, ಇದು ಬಹಳ ಮುಖ್ಯ. ಇದು ಅಪೌರುಷೇಯವಾದ ವೇದಗಳಿಂದ ಹೇಗೆ ದೇವರು ಸ್ತೋತ್ರ ಮಾಡಬೇಕು, ಹಾಗೆ ಪೌರುಷೇಯವಾದ ಕೃತಿಗಳಿಂದಲೂ ದೇವರು ಸ್ತೋತ್ರ ಮಾಡಬೇಕು ಅಂತಿರೋದ್ರಿಂದ ನಾವು ಪೂಜಾ ಕಾಲ ಕೂಡ ಏನಾಗಿದೆ, ವೇದ ಮಂತ್ರಗಳ ಜೊತೆಗೆ ಜಯಂತ್ರಿಯ ಸ್ತೋತ್ರ, ದ್ವಾದಶ ಸ್ತೋತ್ರ, ಎಲ್ಲ ವಿಶ್ವಶಾಸ್ತ್ರ ಮೇಲೆ ಹೇಳೋ ಅಭ್ಯಾಸ ಬಂದಿದೆ. ವಿಚೂಪ ಅನಿತ್ಯಯ ಸೌಮಿ, ಮತ್ತು ನಿತ್ಯಯ ಅನಿತ್ಯಯ ಸದಾ ಇನ್ನೊಂದು ವಾಕ್ಯ. ನಿತ್ಯ ವಾಕ್ಯಗಳು ಅನಿತ್ಯ ವಾಕ್ಯಗಳು ಎರಡೂ ಇವೆ. ಇನ್ನೂ ಎಷ್ಟೋ ಕೋಟ್ ಮಾಡ್ತಾರೆ, ಅನಾದಿ ನಿಧನ ನಿತ್ಯ ವಾಗು ಸೃಷ್ಟ ಸಾಗು ಸೃಷ್ಟ ಸ್ವಯಂಭವ, ಮಹಾಭಾರತದ ವಾಕ್ಯ. ಎಲ್ಲ ವಾದಗಳಿಂದ ಇತ್ಯಾದಿ ಶ್ರುತಿಭಿರ್ವೇದೋ ನಿತ್ಯ ಇತ್ಯವಗಮ್ಯತೆ ಸೆಲ್ಫ್ ಅಟೆಸ್ಟೇಷನ್. ವೇದಗಳೇನಂತ ಹೇಳ್ಕೊಂಡಿವೆ, ನಾವು ನಿತ್ಯವಾಗಿರ್ತಕ್ಕಂಥ ಗ್ರಂಥಗಳು ಅಂತ ಹೇಳ್ಕೊಂಡಿವೆ. ಇತ್ಯಾದಿ ಶ್ರುತಿಭಿ ಇವೆಲ್ಲ ವೇದವಾಕ್ಯಗಳಿಂದನೇ ವೇದಗಳ ನಿತ್ಯತ್ವ ಗೊತ್ತಾಗೋದ್ರಿಂದ ನೀವು ವೇದೋ ನಿತ್ಯ ಇತ್ಯವಗಮ್ಯತೆ, ವೇದಗಳು ನಿತ್ಯ ಅಂತ ಗೊತ್ತಾಯಿತು. ಒಂದಕ್ಕೊಂದು ಲಿಂಕ್ ಹೇಗಿದೆ, ನಿತ್ಯವಾಗಿರ್ತಕ್ಕಂಥ ಗ್ರಂಥಗಳು ವೇದಗಳು, ಆದ್ದರಿಂದ ಅವುಗಳಲ್ಲಿ ಪುರುಷತ್ವವಾದ ದೋಷಗಳಿಲ್ಲ, ಅವುಗಳು ಪ್ರಮಾಣವಾಗಿಯೇ ಇವೆ. ಆಮೇಲೆ ವೇದಗಳು ನಿತ್ಯ ಅಂತ ಹೇಳೋದಕ್ಕೆ ವೇದದಲ್ಲಿರ್ತಕ್ಕಂಥ ಮಾತುಗಳೇ ಆಧಾರವಾಗಿವೆ. ಯಾರಿ ವಿತ್ ಸೆಲ್ಫ್ ಅಟೆಸ್ಟೇಷನ್ ವ್ಯಾಲಿಡ್ ಹೌದೋ ಅಲ್ಲ, ಎಷ್ಟೋ ಕಡೆ ವ್ಯಾಲಿಡ್ ಹೊತ್ತಾನೆ ಡಿಕ್ಲೇರ್ ಮಾಡ್ತಾರೆ. ಇದನ್ನು ಯಾವುದು ಅಸೆಟ್ ಡಿಕ್ಲೇರ್ ಮಾಡೋದು, ಯಾರು ಡಿಕ್ಲೇರ್ ಮಾಡಬೇಕು ಅದನ್ನು, ತಾನೇ ಡಿಕ್ಲೇರ್ ಮಾಡೋದು. ಅದು ಸಾಮಾನ್ಯವಾಗಿ ಸರಿ ಅಂತಲೇ ಅಕ್ಸೆಪ್ಟ್ ಮಾಡೋದು, ದೋಷ ಕಂಡವಾಗ ಸುಳ್ಳು ಹೇಳಿದ್ದಾರೆ ಅಂತ ಅರ್ಥ ಆಯ್ತಾ. ಸೊ ಸೆಲ್ಫ್ ಅಟೆಸ್ಟೇಷನ್ ಕೆಲವು ಕಡೆ ವ್ಯಾಲಿಡ್, ವೇದಗಳು ಹೇಳ್ಕೊಂಡಿವೆ. ಪಿಪಿ ಲಿಖಾ ಲಿಪಿಶ್ಚಾಪಿ ಪ್ರಮಾಣ ಅವಿರೋಧಕಃ ಯಥಾ ದ್ರವಣೇ ರುಳೂಕೇನ ಕೃತಮಭ್ಯಾಸ ಬೋಧಕಂ. ಆಗ ಒಂದು ಪ್ರಶ್ನೆ ಬಂತು, ಯಾರೂ ಬರೆದಿಲ್ಲ ಅಂದಮೇಲೆ ಏನಾಯ್ತದ್ದು? ಪಿಪಿಲಿಕಾ ಲಿಪಿ ಇದ್ದಾಗ ನಿನ್ನೆ ಬಂತಲ್ಲ, ಇರುವೆಗಳ ಲೇಪ ಲೇಖ ಲಿಪಿ ಇದ್ದಾಗ ಅದನ್ನ ಯಾರು ಓದೋಕ್ಕೆ ಹೋಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಏನಂದರೆ ಯಾರು ಬರೆದಿದ್ದಲ್ಲ, ಯಾ ಸುಮ್ಮನೆ ಬಂದಿದೆ ಅಷ್ಟೇನೆ ಅಂತ ಹೇಳ್ತಾರಲ್ಲ. ಹಾಗಿದ್ದರೆ ವೇದಗಳು ಏನಾದಾಗಾಯ್ತಲ್ಲಿಗೆ ಅಪೌರುಷೇಯ ಅಂದರೆ ಪಿಪಿಲಿಕಾ ಲಿಪಿ ನಿಭಾಯ್ ಅದಕ್ಕೆ ಒಪ್ಪಬೇಕಂತ ಕೇಳಿದರೆ ಪ್ರಮಾಣ ಅವಿರೋಧತಃ. ಒಂದು ವಾಕ್ಯ ಪ್ರಮಾಣವಾಗಬೇಕಾದ್ರೆ ಯಾರು ಬರೆದಿದ್ದೊಂಬುದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಅರ್ಥ ಆಯ್ತಾ? ಈಗ ಯಾರು ಬರೆದಿದ್ದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾವುದು ಇಂಪಾರ್ಟೆಂಟು? ಅವಿರೋಧತಃ, ಅದರಲ್ಲಿ ಏನಿರಬಾರದು, ಪ್ರತ್ಯಕ್ಷಾದಿ ಪ್ರಮಾಣಗಳ ವಿರುದ್ಧವಾದ ಮಾತಿರಬಾರದು. ಇಲ್ಲದೆ ಇದ್ದರೆ ತಪ್ಪೇ, ಇಲ್ಲದೆ ಹೋದರೆ ಅದು ವ್ಯಾಲಿಡೆ. ಇದು ಪ್ರಾಮಾಣ್ಯದ ಕಲ್ಪನೆ, ಪ್ರಾಮಾಣ್ಯ ಸ್ವತಸ್ತ್ವವಾದ ಹೇಳಿದಾಗ ದೋಷ ಇಲ್ಲ. ನೈಯಾಯಿಕರು ಬದಲಾದವರು ಏನು ಮಾಡ್ತಾರೆ, ಪ್ರಾಮಾಣ್ಯ ಮತ್ತು ಸ್ವತಃ ಅಲ್ಲ, ಸೆಲ್ಫ್ ವ್ಯಾಲಿಡಿಟಿ ಅಂತಿಲ್ಲ, ವ್ಯಾಲಿಡಿಟಿ ಎಂಬುದು ಗುಣಜನ್ಯ ಅಂತ ಅವ್ರ ವಾದ. ಆದರೆ ಅಂಥವರಿಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಇದಕ್ಕೆ ನಮಗೆ ಆ ಸಮಸ್ಯೆನೇ ಇಲ್ಲ. ಪ್ರಮಾಣ ಅವಿರೋಧತಃ, ಮತ್ತು ಆ ರೀತಿಯೇ ಮನುಷ್ಯ ಯಾರೋ ಬರ್ತಾರೆ ಆಟಿ ಅನ್ಯಮಂತ್ರಿ ಹೆಸರು ಹೇಳ್ತಾರೆ, ಅದಕ್ಕೇನು ಪ್ರೂಫ್ ಕೇಳೋದಿಲ್ಲ, ಅವ್ರು ತಕ್ಷಣ ಏನಂತ ಅಷ್ಟೊಂದು ಬಿಡ್ತಾರೆ. ಅದು ಆಧಾರ ತೋರಿಸೋ ಅಂತ ಕೇಳೋಕ್ಕೆ ಹೋಗೋದು, ಎಷ್ಟೋ ವಿಷಯಗಳ ಬಗ್ಗೆ ನಾವು ಏನು ಮಾಡ್ತೇವೆ, ಹಾಗೆ ಹೇಳಿದ ಮಾತ್ರ ಹಾಗೆ ಒಪ್ಪಿಟ್ಬಿಡ್ತೇವೆ. ಅದೇ ರೀತಿಯೇ ಈಗ ಬರ್ತಾ ಬರ್ತಾ ಏನಾಯ್ತು, ಮೋಸ ಮಾಡೋ ಅಭ್ಯಾಸ ಶುರುವಾದ ನಂಬಿಕೆ ಹೋಯಿತು ಅಷ್ಟೇ ಹೊರತು ಅದರ್ವೈಸ್ ಏನರ್ಥ? ಸರಿ ಅಂತ ಒಬ್ಬನು ಯಾರು ಬರ್ತೇನೆ ನಾಳೆ ಸತ್ತಿದ್ರೆ ಬರ್ತಾರೆ ಅಂತಲೇ ಅರ್ಥ, ಬರಲಿಲ್ಲ ಮತ್ತೆ ಇನ್ನೊಂದು ಸಾರಿ ಬರ್ತೇನೆ ಮತ್ತೆ ಬರಲಿಲ್ಲ, ಇನ್ನೊಂದು ಸತ್ತು ಹೇಳಿದಾಗ ನಿನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಎರಡು ಸತ್ತಾಯ್ತು, ಈಗಾಗಲೇ ಇನ್ನೊಬ್ಬ ಹೊಸ ಒಂದು ಹೇಳ್ತಾ ನಾಳೆ ಬರ್ತೇನೆ ಅಂತೇಳಿ ತಕ್ಷಣ ಇರುತ್ತೆ ನಾವೀಗ ಸರಿ ಅಂದ್ಬಿಡ್ತೇವೆ. ಯಾಕೆ ಅವರಲ್ಲಿ ಈ ದೋಷ ಕಂಡಿಲ್ಲ ನಾವು, ಎರಡು ಸತ್ತು ಹಾಕಾದಾಗ ಏನಾಗುತ್ತೆ, ಇವರನ್ನೇ ಬರೋದು ಇಷ್ಟ ಎಂದು ಗೊತ್ತಾಯ್ತು. ಅವ್ರ ಮೂರನೇ ಬಂದರೆ ಡೌಟ್ ಶುರು ಆಯ್ತು, ಅವ್ರಿಗೆ ಪ್ರತಿಯೊಂದು ಸೇರ್ತಾರೆ ಏನು ಗತಿಯೋ ಅಂತೇಳಿ. ಅರ್ಥ ಆಯ್ತಾ? ಬಟ್ ಆ ಪ್ರಸಂಗ ನಡೀತಾ ಹೋದರೆ ಒಬ್ಬ ಮಾತಾಡಿದ ಏನರ್ಥ, ಅದಕ್ಕೆ ವ್ಯಾಲಿಡ್ ಅಂತಲೇ ಅರ್ಥ. ಅದಕ್ಕೆ ಸೆಲ್ಫ್ ವ್ಯಾಲಿಡಿಟಿ ಅಂತ ಕರೀತಾರೆ, ಸೆಲ್ಫ್ ವ್ಯಾಲಿಡಿಟಿ. ಅದರದೇ ಜಗತ್ತು ನಡೆದಿರೋದ್ರಲ್ಲಿ ಯಾವ್ದ್ರ ಮೇಲೆ ಇವತ್ತು ಆ ಸೆಲ್ಫ್ ವ್ಯಾಲಿಡಿಟಿ ಕಾನ್ಸೆಪ್ಟ್ ಸ್ವತಃ ಪ್ರಾಮಾಣ್ಯವಾದ ಅಂದರೆ ಅದೇ. ಇವತ್ತು ಯಾರು ಮತ ಒಪ್ಪೋದಿಲ್ಲೋ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೊತ್ತಾಯ್ತಾ? ಯಾರೋ ಸಾರ್ ಹಾಕ್ತಾರೆ, ವಿಷಯಕ್ಕೆ ಹಾಕಿಲ್ಲ ತಾರೆ ಅಂತ ಯಾರು ಕೇಳ್ತಾರಾ? ಸಮಾನ ಕೇಳಿದ್ರೆ ಏನು ಮಾಡ್ತಾರೆ ಮತ್ತೆ ಬುದ್ಧಿ ಇದೆ ಅಂತ ಕೇಳ್ತಾರೆ. ಸಮಾನ ಏನಾದ್ರೂ ಸರಿಯಾದೇ ಹಾಕಿದ್ದಾರೆ ಅಂತ, ನೀರು ಹಾಕಿದ್ರೆ ಒಳ್ಳೆ ನೀರು ಅಂತಲೇ ಅರ್ಥ. ಸರಿ, ಮಡಿ ಪ್ರಶ್ನೆ ಮೇಲ್ಗೆ ಪ್ರಶ್ನೆ ಹೇಳ್ಬೋದೇ ಹೊರತು ಇದು ಪ್ಯೂರ್ ಹೌದಲ್ಲ ವಿವಾದ ಇಲ್ಲ. ಮೈಲಿ ನೀರು ಪ್ಯೂರ್ ವಾಟರ್ ಅಂತ ಅರ್ಥ ಅಲ್ಲ ಅದಕ್ಕೆ. ಅರ್ಥ ಆಯ್ತು? ಅಪವಿತ್ರ ಬೇರೆ, ಅಶುದ್ಧ ಬೇರೆ. ಅರ್ಥ ಆಯ್ತಾ? ಅದೆಲ್ಲ ಯೋಚನೆ ಮಾಡಿದರೆ ನಿತ್ಯ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಏನಿದೆ, ಪ್ರಾಮಾಣಿಕ ಸ್ವತಃ ಪ್ರಾಮಾಣ್ಯ ನಡೆದಿದೆ. ಅದು ದೃಷ್ಟಾಂತ ಕೊಡ್ತಾರೆ. ಒಂದು ವ್ಯಕ್ತಿ ಯಾರೂ ಬರೀಬೇಕಾಗಿಲ್ಲ, ನೋಡಿದರೂ ಜ್ಞಾನ ಬರಬಹುದು ಅಂತ ಹೇಳೋದಕ್ಕೆ, ಯಥಾ ದ್ರೋಣೇ ರುಲೂಕೇನ ಕೃತಮಭ್ಯಾಸ ಬೋಧಕಂ. ದ್ರೋಣಿ ಅಂದರೆ ಅಶ್ವತ್ಥಾಮಾಚಾರ್ಯ, ಉಲೂಕ ಅಂದರೆ ಗೂಬೆ. ಅದೇನು ಮಾಡುತ್ತೆ ಉಲೂಕ ಗೂಬೆ, ರಾತ್ರಿ ಬಲಗಿದ್ರು, ದುರ್ಯೋಧನೆ ಮಾತು ಕೊಟ್ಟು ಬಂದಿಟ್ಟಿದ್ದಾರೆ, ಪಾಂಡವರನ್ನ ಎಲ್ಲ ಸಂಹಾರ ಮಾಡಿಬಿಡ್ತೇನೆ ಅಂತ ಜ್ವರ ಮಾತು ಕೊಟ್ಬಿಟ್ಟಿದ್ದಾರೆ. ಆಗ ಅವ್ರಿಗೆ ಭಯ ಶುರುವಾಗಿದೆ, ಆ ಮಾತು ನಡೆಯಲ್ಲ ಅಂತ ಗೊತ್ತು ಅವರಿಗೆ. ಕನಿಷ್ಠ ಪಕ್ಷ ಉಪ್ಪಾಂಡವರು ಮೊದಲಾದವರನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದರು. ಆದರೆ ಹೋಗೋ ಧೈರ್ಯ ಇಲ್ಲ, ಒಂದು ರಥ ಉಡಿದ್ರೆ ಮೂರು ಜನ ಉಳ್ಕೊಂಡಿದ್ದಾರೆ ಅಷ್ಟೇ, ಕೃಪಾಚಾರ್ಯರು, ಕೃತವರ್ಮ ಮತ್ತು ಅಶ್ವತ್ಥಾಮಾಚಾರ್ಯರು. ದುರ್ಯೋಧನ ರಾತ್ರಿ ಮಾತು ಕೊಟ್ಟರು, ಹೊರಟರಲ್ಲಿದ್ದ. ಹೊರಟಾಗ ಮುಂದೆ ಹೋಗೋ ಧೈರ್ಯ ಇಲ್ಲ, ಮಾತು ನಡೆಸೋಕ್ಕೆ ಸಾಧ್ಯತೆ ಇಲ್ಲ. ಒಂದು ದೊಡ್ಡ ಆಲದ ಮರದ ಎಲ್ಲ ಮಲಗಿಕೊಟ್ರು ಮೂರು ಜನ. ಅವ ಏನಾಯ್ತು ರಾತ್ರಿ ಹೊತ್ತಿನೊಳಗೆ ನೋಡ್ತಾ ಅವ್ರ ನಿದ್ದೆ ಬಂದ್ಬಿಡ್ತಾ ಅವ್ರಿಗೆ ಪಾಪ ಸುಸ್ತು 18 ದಿವಸ ಯುದ್ಧ ಮಾಡಿದ್ದಾರೆ ಪಾಪ. ಒಂದು ದಿವಸ ಬಸ್ ಪ್ರಯಾಣ ಮಾಡಿದ್ರೆ ನಿದ್ದೆ ಬರುತ್ತೆ. 18 ದಿವಸ ಯುದ್ಧ ಮಾಡಿದ್ದಾರೆ ಪಾಪ. ಅದು ತುಂಬ ಸುತ್ತ ಅವ್ರಿಗೆ ಮಾಸ್ತರ್ ಯೋಚನೆ ಕೂಡ ಇಲ್ಲ, ತಮ್ಮ ಕೆಲಸ ಮುಗಿದೋಯ್ತು. ಕೃಪಾಚಾರ್ಯ ಚಿರಂಜೀವಿ ಕೃತವರ್ಮ ಕೃಷ್ಣನ ಕಡೆ ಆತಕ್ಕೆ ಹೋಗಬೇಕಂತ ಮನೆಯಲ್ಲಿ ತಕ್ಷಣ ನಿದ್ದೆ ಬಂದ್ಬಿಡುತ್ತವೆ. ಇವ್ರು ನಿದ್ದೆ ಬರೋದಿಲ್ಲ, ಯಾಕೆ ಟೆನ್ಷನ್ ಇದೆ ಇವರಿಗೆ, ಮಾತು ಕೊಟ್ಟು ನಡೆಸ್ಬೇಕಲ್ಲ ನಡೆಸ್ಬೇಕಲ್ಲ ಅಂತೇಳಿ. ಹೇಗೆ ನಡೆಸ್ಬೇಕು ಅಂತ ನಾನು ಒಬ್ಬನೇ ಇದ್ದೇನೆ, ಹೇಗೆ ನಡೆಸ್ಬೇಕು ಅಂತ ಯೋಚನೆ ಇದ್ದಾಗ ಒಂದು ಗೂಬೆ ಬರುತ್ತೆ, ಸಾವಿರಾರು ಕಾಗೆಗಳಿರ್ತಾರೆ ನನಗೆ, ಎಲ್ಲ ಒಂದೇ ಗೂಬೆ ಕೊಂದು 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 ಹಾಕ್ತಾ ಇರುತ್ತೆ. ನೋಡ್ತಾರೆ, ಓಹೋ ನಾನು ಹೀಗೆ ಕೊಂದ್ರೆ ಕೆಲಸ ಆಗುತ್ತೆ ಅಂದರೆ ಕಾಗೆಗಳೆಲ್ಲ ರಾತ್ರಿ ಹೊತ್ತು ಏನು ಕಣ್ಣು ಕಾಣೋದಿಲ್ಲ, ಏನು ಮಾಡೋದಿಲ್ಲ. ಅವಕ್ಕೆ ಗೂಬೆ ಒಂದು ಕಣ್ಣು ಕಾಣುತ್ತೆ, ಅದಕ್ಕೋಸ್ಕರ ಒಂದು ಗೂಬೆ ಸಾವಿರಾರು ಕಾಗೆಗಳನ್ನು ಕೊಂದು ಹಾಕಿದಾಗೆ ಒಬ್ಬ ನಾನು ಪಾಂಡವರ ಮಲಗಿದ ಕಾಲಕ್ಕೆ ಹೋಗಿಬಿಟ್ರೆ ಕೊಂದು ಹಾಕ್ಲಕ್ಕೆ ಬರುತ್ತೆ. ಅದು ಬೋಧಕ, ಅದನ್ನು ಅಪ್ಲೈ ಮಾಡ್ಕೊಂಡ್ರನ್ನ ಅವಧೂತ ಗೀತೆಯಲ್ಲಿ ಅಪ್ಲೈ ಮಾಡ್ಕೊಂಡಾಗ ಮಾಡ್ಕೊಂಬಿಟ್ಟು ಏನು ಮಾಡಿದ್ರು, ಸೀದಾ ಹೊರಟು ಮುಂದೆ ಕೆಲಸ ಮಾಡೇಬಿಟ್ಟು. ಅವ್ರಿಗೆ ಬೋಧಕ ಆಯ್ತಾ ಇಲ್ಲ, ಈಗ ಯಾರೋ ಬಂದು ಹೀಗೆ ಮಾಡಿ ಅಂತ ಹೇಳಿದ್ದಲ್ಲ, ನೋಡಿದ ತಕ್ಷಣ ಜ್ಞಾನ ಬಂತು. ಮಾಡಿದ ಅಪರಾಧ ಏನಾದರೂ ಗೂಬೆ, ಅದು ಗೂಬೆ ಮಾಡಿದ ಕೆಲಸ ಅಶ್ವತ್ಥಾಮರಿಗೆ ಬೋಧಕವಾದಾಗ ಇನ್ನು ಪಿಪೀಲಿಕಾ ಲಿಪಿ ನಿಭಾದ್ರೆ ಏನರ್ಥ, ಖಂಡಿತ ನಡೆಯಬಹುದು, ಯೋಚನೆ ಇಲ್ಲ ಅಂತ ಹೇಳಿ ಅವಿರುದ್ಧಂ ವಿರುದ್ಧಂತೂ ಅಂದ್ರೆ ಅಂದ್ರೆ ಗೂಬೆ ಸಾಕ್ಷಾತ್ ಹೇಳ್ತಾ ಅಶ್ವತ್ಥಾಮಾಚಾರ್ಯ ಕೇಳಿ ಅಂತ ಹೇಳಲಿಲ್ಲ, ಮತ್ತು ಮಾತು ಕೂಡ ಆಡಲೇ ಇಲ್ಲ. ಅದೊಂದು ಕಾರ್ಯ ಮಾಡಿತು, ಕಾರ್ಯ ಏನು ಮಾಡ್ತೀವಿ ಅವರಿಗೆ ಅಶ್ವತ್ಥಾಮರಿಗೆ ಒಂದು ಜ್ಞಾನವನ್ನು ಕೊಟ್ಟು ಗೊತ್ತಾನೆ. ಅಂದರೆ ಉದ್ದೇಶಪೂರ್ವಕ ಅಲ್ಲದ ಒಂದು ಕಾರ್ಯವೂ ಕೂಡ ಒಂದು ಬೋಧನೆ ಮಾಡೋದಾದರೆ ವೇದಗಳು ಉಪದೇಶ ಮಾಡ್ತಾ ಇವೆ ನಮಗೆ, ಮೊದಲು ಕರ್ತೃತ್ವ ಅಂತ ಇರಬೇಕಾಗಿಲ್ಲ, ಅದಕ್ಕೆ ಬೋಧಕತ್ವ ಇದ್ದರೆ ಸಾಕು ಗೊತ್ತಾಯ್ತು. ಬೋಧಕತ್ವ ಇರಬೇಕು, ಪ್ರಮಾಣ ವಿರೋಧ ಇರಬಾರ್ದು. ಅಷ್ಟಿದ್ದಾಗ ಏನು ಬರುತ್ತೆ, ಅದಕ್ಕೆ ಪ್ರಾಮಾಣ್ಯ ಬರೋದ್ರಿಂದ ಏನು ತಿಳ್ಕೊಬೇಕು ನಾವು, ಕರ್ತೃ ಯಾರು ಅಂಬುದು ಇಂಪಾರ್ಟೆಂಟ್ ಅಲ್ಲ, ಬರೆದಿದ್ದು ಯಾರು ಅಂತ ಬರೆದಿದ್ದು ಅಂತ ಗೊತ್ತಾಯ್ತು, ಕರ್ತೃ ಇಂಪಾರ್ಟೆಂಟ್ ಯಾರು ಬರೆದಿದ್ದಾರೆ ಆಗ ಯೋಚನೆ ಮಾಡಬೇಕು. ಬರೆದಿಲ್ಲ ಅಂದ್ರೆ ಏನು ಮಾಡಬಾರ್ದು, ಪ್ರಾಮ ಅದು ಸ್ವತಃ ಪ್ರಮಾಣ ತಿಳ್ಕೊಳ್ಬೇಕು. ಅಶ್ವತ್ಥಾಮಾಚಾರ್ಯರಿಗೆ ಇಲ್ಲಿ ಕರ್ತೃ ಬೇಕೋ ಬೇಲೋ ಅಂತ ಪ್ರಶ್ನೆ, ಮತ್ತು ಹೇಳ್ತಕ್ಕಂಥ ವ್ಯಕ್ತಿ ಉದ್ದೇಶ ಇರಬೇಕು ಅನ್ನೋ ಇನ್ನೊಂದು ಪ್ರಶ್ನೆ. ಕರ್ತೃತ್ವ ಇಲ್ಲದ ಹೋದಾಗ ಏನಿರೋದಿಲ್ಲ, ಯಾರಿಗೆ ಉದ್ದೇಶ ಇರೋದಿಲ್ಲ, ಅದಕ್ಕೆ ಉದ್ದೇಶನೇ ಇರಬೇಕಾಗಿಲ್ಲ. ಅರ್ಥ ಆಯ್ತಾ, ಉದ್ದೇಶನೇ ಇರಬೇಕಾಗಿಲ್ಲ. ಅದಕ್ಕೆ ಅವಧೂತ ತೆಗೆದು 24 ಕೂಡ ಏನಿದ್ದು ಆರ್ಪಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರನ್ನ ಅರ್ಥ ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ, ಹೇಳಬೇಕು ಉದ್ದೇಶ ಇರಬೇಕು ಅಂತ ಕಾರಣ ಏನೂ ಇಲ್ಲ. ಅದೇ ರೀತಿಯಲ್ಲಿ ಪ್ರಮಾಣಕ್ಕಂತ ಹೊರಟ ತುಂಬಿಕೊಳ್ಳೋ ಹೊರಗಡೆ ಯಾರೋ ಎದುರಿ ಬರ್ತಾ ಇದ್ದಾರೆ ಮುತ್ತೈದೆಯರು. ಏನು ಮಾಡ್ದೆ, ಒಳ್ಳೇದು ಅವರೇ ಇದು ಒಳ್ಳೇದಾಗಲಿ ತಡಕೇರಿ ಬಂದಿಲ್ಲ ಅವರು, ತಮ್ಮ ಮನೆ ನೀರು ಹೋಯ್ತಿದ್ದಾರೆ ಅರ್ಜೆಂಟ್ ಪಾಪ ಅಷ್ಟೇ. ಬಟ್ ಆ ಕೆಲಸಕ್ಕೇನು ಸಾಮರ್ಥ್ಯ ಇದೆ, ಇವರಿಗೆ ಸೂಚಕತ್ವ ಮಾಡೋ ಸಾಮರ್ಥ್ಯ ಇದೆ. ಆದ್ದರಿಂದ ಕರ್ತೃತ್ವ ಆಗಲಿ ಉದ್ದೇಶವಾಗಲಿ ಮುಖ್ಯ ಅಲ್ಲ ಅಂತ ಹೇಳಿದ್ರೆ ದೃಷ್ಟಾಂತ ಕೊಟ್ಟು, ಯಥಾ ದ್ರೋಣೆ ರುಳುಕೇನ ಕೃತ ವ್ಯಾಸ ಬೋಧಕಂ, ಒಂದೇ ವಾಕ್ಯ ಇಡೀ ದೃಷ್ಟಾಂತ ಒಂದು ವಾಕ್ಯದಲ್ಲಿ ಹೇಗೆ ಮಾಡ್ತಾರೆ. ಯಥಾ ಮಹಾನಸ ಇದ್ದಾಗ ಪೂರ್ತಿ ಕಥೆನ, ಇದು ಕಥೆ ಬೇಕು ಅಂತ ಕೇಳಿದ್ರೆ ಅವರೇ ನಿರ್ಣಯ ಇದ್ದಾರೆ, ಅವರೇ ಹೇಳಿದ್ದಾರೆ. ಆಚಾರ ವಿಸ್ತಾರವ ಬರೆದಿದ್ದಾರೆ, 5-6 ಶ್ಲೋಕ ಬರೆದಿದ್ದಾರೆ. ನಾಗಾನ್ ನಿದ್ರಾ ರಿಷಿ ತೇಜ ಭಾಂಕ್ಷಕ್ರೋಧವಾಸಿನಃ ಭಾಂಕ್ಷಾನ್ ನಗ್ರೋಧವಾಸಿನಃ ಹತಾನ್ ಸುಬಹು ಸಹಸ್ರಾನ್. ನೋಡಿ, ಅನೇಕ ಸಾವಿರ ಇದ್ವಂತೆ. ಏಕೇನ ಅತಿಬಲೇನದ್ದು, ಒಂದೇ ಒಂದು ಗೂಪೆ ಅನೇಕ ಸಾವಿರ ಕಾಗೆಗಳು. ಕೌಶಿಕೇನ, ಕೌಶಿಕ ಅಂದರೆ ಗೂಬೆ, ನಿರೀಕ್ಷೈವ ಧ್ವಾಂಕ್ಷಗಳು ಅಂದರೆ ಕಾಗೆಗಳು. ಪ್ರಾಹತೌ ಕೃಪಸಾತ್ವತೌ ಎದ್ರು ಅವರಿಬ್ಬರು ವಿಷಯದ್ರು ಬರೀ ಹೋಗೋಣ ಅಂತ ಹೇಳಿದರು. ಎಲ್ಲಿಗೆ ಹೊಡಿಲಕ್ಕೆ, ಏನು ನಾವಿಬ್ಬರೇ ಮೂರು ಜನ ಏನು ಮಾಡ್ತೀವಿ ಅಂತ ಕೇಳಿದರೆ ಅದೆಲ್ಲ ಬೇಡ ನಾವು ಮಾಡ್ತೀನಿ ಬರ್ತೀರೋ ಇಲ್ಲ. ಈಗ ಅವ್ರು ಯೋಚನೆ ಮಾಡಿ ಶುರು ಮಾಡಿದ್ವಿ, ಅಷ್ಟು ಹೊರಟೇ ಬಿಟ್ಟರು ಮುಂದಕ್ಕೆ. ಇವರು ಯಶಸ್ ಸಮಾಚಾರ ಪರಮಾತ್ಮನ ನಿದರ್ಶನೇನ ಹೇತೇನ ಪ್ರೇರಿತ ಪರಮಾತ್ಮನ ಗೂಬೆ ಮಾಡಿದ್ರೆ ಮಾಡ್ತೀನಿ ಅಂತಲೇ ಹೇಳಿಬಿಟ್ರು. ಯಾಮಿ ಪಾಂಡು ಸುಧಾನ್ ಹಂತುಂ ಇತ್ಯುಕ್ತ ಆರುರುಹೇ ರಥಂ ಇತ್ಯಾದಿ ತದ್ದೃಷ್ಟ ಸೋಪದಂ ಕರ್ಮ ಕೌಶಿಕೇನ ಕೃತಂ ನಿಶಿ ತದ್ಭಾವಕೃತ ಸಂಕಲ್ಪೋ ದ್ರೋಣಿ ರೇಖೋ ಅನ್ವಚಿಂತಯತ್. ಭಾರತವಾಕ್ಯ ನಿರ್ಣಯ, ಭಾರತವಾಕ್ಯ ಅದನ್ನು ನೋಡಿದಾಗ ತಕ್ಷಣ ಅರ್ಥ ಆಗುತ್ತೆ. ಅಂದರೆ ವಿಶೇಷ ಅಂದರೆ ಯಾರೂ ಇದು ಅಪ್ಲೈ ಮಾಡ್ಕೊಳ್ಳಿಲ್ಲ, ಆಚಾರ ನಿರ್ಣಯನೂ ಬರೆದವರಾದ್ದರಿಂದ ಎರಡನ್ನೂ ಒಟ್ಟಿಗೆ ಜೋಡಿಸಿಬಿಟ್ಟು ಅದೇ ರೀತಿ ಅದನ್ನ ಓದ್ಕೋಬೇಕು. ಇದನ್ನು ವಾಕ್ಯ ತಗೋಬೇಕು, ಯಥಾ ದ್ರೋಣೆ ರುಳುಕೇನ ಕೃತಮ ಅಭ್ಯಾಸ ಬೋಧಕಂ. ಮಹಾಭಾರತ ಆತ್ಮ ನಿರ್ಣಯ ಓದ್ಬೇಕಾದ್ರೆ ವಾಕ್ಯ ಓದ್ಕೊಂಡ್ಬಿಟ್ರೆ ಅಪ್ಲೈ ಮಾಡ್ಕೊಳ್ಳೋಕೆ ಬರೋದು. ವೇದ ಪ್ರಾಮಾಣ್ಯಕ್ಕೆ ಅದು ಉಪಯೋಗ ಗಮಕವಾಗುತ್ತೆ. ಅವಿರುದ್ಧಂ ವಿರುದ್ಧಂತೂ ವಿರೋಧಾದೇವ ಬಾಧಿತಂ ವಿರೋಧಾದರ್ಶನಾತ್ ತಸ್ಮಾತ್ ವೇದ ಪ್ರಾಮಾಣ್ಯಮಿಷ್ಯತೆ. ಅವಿರುದ್ಧಂ ವಿರುದ್ಧಂತೂ ವಿರೋಧಾದೇವ ಬಾಧಿತಂ. ಆದ್ದರಿಂದ ಅವಿರುದ್ಧಂ ಯಾವುದು ವಿರುದ್ಧವಾಗಿಲ್ಲ ಅದು ಪ್ರಮಾಣವೇ. ಅವಿರುದ್ಧಂತೂ ವಿರೋಧಾದೇವ ಬಾಧಿತಂ, ವಿರೋಧವಾದಕ್ಕೆ ಪ್ರಾಮಾಣ್ಯ ಇಲ್ಲ. ಯಾಕೆ ವಿರೋಧ ಬಂದಿದ್ದರಿಂದನೇ ಪ್ರಾಮಾಣ್ಯ ಇಲ್ಲ. ವಿರೋಧ ಅದರ್ಶನಾತ್ ತಸ್ಮಾತ್, ವೇದಗಳಲ್ಲಿ ಹೇಳಿದ ವಿಷಯಕ್ಕೆ ವಿರೋಧ ಬಂದಿಲ್ಲ ಆದ್ದರಿಂದ ಏನಂತ ತಿಳ್ಕೋಬೇಕಾದ್ರೆ ಪ್ರಾಮಾಣ್ಯ ಮಿಷ್ಯತೆ. ವೇದ ಪ್ರಾಮಾಣ್ಯ ಮಿಷ್ಯತೆ, ವೇದ ಪ್ರಾಮಾಣ್ಯ ಒಪ್ಪಿಕೊಳ್ಳಲೇಬೇಕು. ನಮ್ಮಲ್ಲೂ ಯಾರೋ ಮನೆಯಲ್ಲಿ ಇರ್ತಾರೆ, ಯಾರೋ ಬರ್ತಾರೆ, ಆ ವಿಷಯ ನಿಮಗೆ ಗೊತ್ತಿಲ್ಲ, ಅವ್ರು ಮೋಸಗಾರರು ಅಂತ ಹೇಳಿದ್ದ. ಎಷ್ಟು ವರ್ಷ ತೋರಿಸ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಗೊತ್ತಿಲ್ಲ ನಿಮಗೆ, ನಾನೇನು ಕಂಡಿಲ್ವಲ್ಲ ಹಾಗೆ ಅಂತ ಹೇಳ್ತಾರೆ. ನಮಗೇನು ಕಂಡಿಲ್ವಲ್ಲ, ಈಗ ಹಸೂರು ಬಂದರೆ ಡೌಟ್ ಬರ್ಬೋದು, 10 ವರ್ಷ ಇದ್ದುಬಿಟ್ಟಿದ್ದಾರೆ ಯಾವ ಪ್ರಾಬ್ಲಮೇ ಬಂದೇ ಇಲ್ಲ. ಯಾರೋ ಬಂದು ಹೇಳಿದರು ಈಗಿದ್ದಾಂತಿಗೆ, ಏನು ಅಂಥದ್ದು ಕಂಡಿಲ್ವಲ್ಲ ಅಂತ ಹೇಳ್ತಾರೆ. ವಿರುದ್ಧವಿಲ್ಲ, ನೀವು ಹೇಳಿದ್ದಕ್ಕೆ ಸಾಧಕದ್ದೇನು ಇಲ್ವಲ್ಲ, ಆಯಿತು ಪರೀಕ್ಷೆ ಮಾಡೋಣ ಅಂತ ಹೇಳ್ತಾರೆ. ಸ್ವಲ್ಪ ಕಷ್ಟ ಒಪ್ಪುದಿಲ್ಲ, ವಿರೋಧ ಕಂಡಿಲ್ಲ ಅಂತ. ಇನ್ನೂ ಕಡೆ ಸುಳ್ಳು ಹೇಳಿದ್ದಾರೆ, ಮುಂದೆ ನೋಡ್ತಾನೆ ಮತ್ತೆ ವಿರೋಧ ಕಂಡು ಬರೋದು, ಅವರು ಸುಳ್ಳು ಹೇಳಿದ್ದಾರೆ, ಇದು ಸರಿಯಾಗೇ ಇತ್ತ. ಅಂದರೆ ವಿರೋಧ ಕಾಣದೆ ಹೋದಾಗ ಏನು ಮಾಡಬೇಕು, ಅದನ್ನು ವಿರೋಧ ಕಾಣದೆ ಹೋದಾಗ ಪ್ರಮಾಣ ತೊಕ್ಕಬೇಕು. ಅದಕ್ಕೆ ಸ್ವತಃ ಪ್ರಾಮಾಣ್ಯ ಅಂದರೆ ವಿರೋಧ ಕಂಡಾಗ ಮಾತ್ರ ಪ್ರಾಮಾಣ್ಯ ಹೊರಟೋಯ್ತು. ಆದ್ದರಿಂದ ವಿರೋಧ ಕಂಡಾಗ ಅಂತ ಹೇಳಿದ್ರಿಂದ ಅಪ್ರಾಮಾಣ್ಯ ಎಂಬುದು ಪರತಃ, ವಿರೋಧ ಕಾಣದೇ ಆದ ಒಪ್ತೀವಾದ್ರಿಂದ ಪ್ರಾಮಾಣ್ಯಂ ಸ್ವತಃ. ಅದು ಬಹಳ ಇಂಪಾರ್ಟೆಂಟ್ ಶಾಸ್ತ್ರದ ವಿಚಾರಗಳು, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಸ್ವಾರಸ್ಯ ತಿಳಿಯುತ್ತೆ. ತನ್ಮೂಲತ್ವ ಸ್ಮೃತಿ ನಾಂಚ ವಿರೋಧೋ ಯತ್ರಡ ಕ್ವಚಿತ್ ವಿರೋಧೋಪಿ ಸಯೇ ಉಕ್ತಃ ಪ್ರತ್ಯಕ್ಷೇನಾಗಮೇನವಾ. ತನ್ಮೂಲತ್ವ ಸ್ಮೃತಿ ನಾಂಚ ವಿರೋಧೋ ಯತ್ರ ನ ಕ್ವಚಿತ್. ಸ್ಮೃತಿಗಳೆಲ್ಲ ತನ್ಮೂಲ, ಅದರ ನಿರ್ದೋಷವಾದ ವೇದವನ್ನು ಆಧರಿಸಿ ಹೊರಟಿರೋದ್ರಿಂದ ವಿರೋಧೋ ಯತ್ರ ನ ಕ್ವಚಿತ್, ಎಲ್ಲಿ ವಿರೋಧ ಇಲ್ಲ ಅನ್ನು ಒಪ್ಪಿಕೊಳ್ಳಬೇಕಾಗುತ್ತೆ. ವಿರೋಧ ಇಲ್ಲದ ಕಾಲಕ್ಕೆ ಶ್ರುತಿಗಳನ್ನು ಹೇಗೆ ಒಪ್ಕೋಬೇಕೋ, ಶ್ರುತಿಗಳಿಂದ ಪ್ರಮಾಣ ಅಂತ ಗೃಹೀತವಾದಂಥ ಇದನ್ನು ಒಪ್ಕೊಳ್ಳಬೇಕು. ಸರ್ಕಾರಿ ಆಫೀಸ್ ಗೆಜೆಟ್ ಆಫೀಸರ್ ಅವರು, ಅವ್ರು ಸೈನ್ ಮಾಡಿಕೊಟ್ಟ ಸರ್ಕಾರ ಏನು ಮಾಡುತ್ತೆ, ಅದನ್ನು ವ್ಯಾಲಿಡ್ ಅಂತ ಒಪ್ಕೊಳ್ಳಿ. ಯಾಕೆ ಅವ್ನು ಸೈನ್ ಮಾಡಿದ್ದಾರೆ, ಇದು ಲೋಕದ ನಡೀತಾ ಇದೆ. ಇವತ್ತು ಎಲ್ಲದಕ್ಕೂ ಒರಿಜಿನಲ್ ಕೊಟ್ಬಿಟ್ರೆ ಇವ್ರಿಗೆ ಎಷ್ಟು ಒರಿಜಿನಲ್ ತರಬೇಕಾಗುತ್ತೆ, ಅಷ್ಟು ಒರಿಜಿನಲ್ ಅಂದರೆ ಒರಿಜಿನಲ್ ಅಲ್ಲ ಅಂತಲೇ ಅರ್ಥ. ಅರ್ಥ ಆಯ್ತಾ? ಒರಿಜಿನಲ್ ಒಂದೇ, ಅದು ಮಾಡೋಕ್ಕೆ ಏನು ಮಾಡಿ ಡೂಪ್ಲಿಕೇಟ್ ಮಾಡೋಕ್ಕೆ ಏನು ಮಾಡಬೇಕು, ಸರ್ಟಿಫೈ ಮಾಡಬೇಕು. ಸರ್ಟಿಫೈ ಮಾಡ್ಬೇಕಾದ್ರೆ ಯಾರಾಗಿರ್ಬೇಕು, ಅವರು ಅಂಗೀಕೃತ ವ್ಯಕ್ತಿಗಳಾಗಬೇಕು. ಅವ್ರು ಮಾಡಿದ್ದು ಹೇಗೆ ವ್ಯಾಲಿಡ್ಡು, ವೇದಗಳು ಪ್ರಮಾಣ ಅಂತ ಅಂಗೀಕೃತವಾದ್ದರಿಂದ ಅಂಥ ವೇದಗಳು ಯಾವುದನ್ನು ಪ್ರಮಾಣ ಅಂತ ಒಪ್ಪುತ್ತೆ ಅದನ್ನು ಕೂಡ ಏನಂತ ಒಪ್ಪಬೇಕು, ಪ್ರಮಾಣ ಅಂತ ಒಪ್ಪಬೇಕು. ಬಹಳ ಸುಲಭವಾದದ್ದು. ವಿರೋಧೋ ಎತ್ತರ, ಅದು ವಿರೋಧ ಬಂದ ಕಾಲಕ್ಕೆ ಬಿಟ್ಟುಬಿಡೋದು, ಅಷ್ಟು ಭಾಗ ಮಾತ್ರ ತೆಗೆದುಬಿಡೋದು. ವಿರೋಧ ಬಂದ ಕಾಲಕ್ಕೆ ಅಷ್ಟು ಭಾಗ ಮಾತ್ರ ತೆಗಿಬೇಕು. ಕರ್ತಾಯಿದ್ದು ಮನುಸ್ಮೃತಿ ಪ್ರಮಾಣವೇ, ವೇದಕ್ಕೂ ಅದಕ್ಕೂ ವಿರೋಧ ಬಂತು, ಆಗ ಯಾವುದು ಪ್ರಮಾಣ, ವೇದವೇ ಪ್ರಮಾಣ. ಮನುಸ್ಮೃತಿ ಆ ಭಾಗಕ್ಕೆ ಏನು ಮಾಡಬೇಕು, ಇಲ್ಲ ಬೇರೆ ಅರ್ಥ ಮಾಡಬೇಕು, ಇಲ್ಲ ಬಿಟ್ಟುಬಿಡ್ಬೇಕಷ್ಟೇ, ಹೊರತು ಇದು ಮಾಡಿ ಸಮನ್ವಯ ಸಾಧ್ಯವಾದಷ್ಟು ಮಾಡಬಹುದು. ಆದರೆ ಮಾಡೋಕ್ಕಾಗದೆ ಹೋದಾಗ ತಪ್ಪೋದ್ರೆ ಇದು ತಪ್ಪಲ್ಲ, ಆ ಭಾಗ ನಾವು ಒಪ್ಪೋದಿಲ್ಲ ಅಂದ್ರೆ ಆಯ್ತು. ಅಥವಾ ಬೇರೆ ಅರ್ಥ ಹೇಳಿದಾಗ ಗೊತ್ತಾಗಿಲ್ಲ. ನಕ್ವಚಿತ್ ವಿರೋಧೋಪಿ ಸಯೇ ಉಕ್ತ ಪ್ರತ್ಯಕ್ಷೇಣ ಆಗಮೇನವ. ಹಾಗೆ ವಿರೋಧ ಅಂದ್ರೆ ಇರೋದು ಮುಂದಿನ ಪ್ರಶ್ನೆ. ಈಗ ನಾವೇನು ತಿಳ್ಕೊಬಿಡ್ತೀವಿ ವಿರೋಧ ಅಂದ್ರೇನು, ನಮಗೆ ಅನುಕೂಲವಾಗದ್ದೆಲ್ಲ ವಿರೋಧ, ಸನ್ಯಾವನ್ನು ಸಕಾಲಕ್ಕೆ ಮಾಡಿ ಬಾಳಿ ವಿರುದ್ಧ ಬಿಟ್ಬಿಟ್ಟ, ನಮಗಾಗೋದಿಲ್ಲರಿ ಅಂತ ಹೇಳ್ತಾರೆ. ಇವತ್ತೆಲ್ಲ ಹೇಳೋ ವಿರೋಧ ಎಂಥ ವಿರೋಧಗಳಿವೋ ನಮಗಾಗೋದಿಲ್ಲ, ಇದು ಆಗೋದಿಲ್ಲ ಮತ್ತು ವಿರುದ್ಧ ಅಲ್ಲದು. ಔಷಧಿನ ತೊಗೊಳೋಕ್ಕಾಗೋದಿಲ್ಲ ಅಂದರೆ ಡಾಕ್ಟರ್ ಏನು ಮಾಡೋಕ್ಕಾಗೋದಿಲ್ಲ, ಅದು ಬೇರೆ ಪ್ರಾಬ್ಲಮೇ ಸಾಲ್ವ್ ಮಾಡ್ಬೋದು. ಔಷಧಿನ ತೊಗೊಳೋಕ್ಕಾಗೋದ್ರೆ ಇನ್ಕನ್ವೀನಿಯಂಟ್ ಆಗುತ್ತೆ ಅಂದರೆ ಸಾಯಿ ಅಂತ, ಏನು ಮಾಡೋಕ್ಕಾಗದೆ ಸೊತ್ತಾನೆ. ಅದು ವಿರೋಧ, ಅನುಕೂಲ ಅನನುಕೂಲ ಪ್ರಶ್ನೆ ಅಲ್ಲ, ಇದೇ ಇಲ್ಲ ಎಂಬ ಪ್ರಶ್ನೆ ಅಷ್ಟೇ. ಪರೀಕ್ಷೆಗೆ ಎಲ್ಲರೂ ಕೇಳಿ ಅನುಕೂಲ ಇದೇನಪ್ಪ ನಿಮಗೆ ಇವತ್ತು ಪರೀಕ್ಷೆಗೆ ಅಂತ ಕೇಳಿದರೆ ಪರೀಕ್ಷೆ ಜನರಲ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಬ್ಬನಲ್ಲಿ ಒಬ್ರು ಏನಿರುತ್ತೆ ಅನುಕೂಲ ಇದ್ದೇ ಇರುತ್ತೆ, ಅದಕ್ಕೇನು ಮಾಡ್ತಿದ್ದಕ್ಕಾರ ಸಾಕಾರ ಬಿಡು ಅಂತ ಹೇಳ್ತಾರೆ ಅಷ್ಟೇ. ಆ ಥರ ಪರೀಕ್ಷೆಗೆ ಮುನ್ನ ಕಾಲ ನಾವು ಅನುಕೂಲ ಇಲ್ಲ ಎಂಬ ಕಾರಣಕ್ಕೆ ಯಾರು ಮಾಡಕ್ಕೆ ಬರೋದಿಲ್ಲ. ಅದೇ ಮಾಸಿಗೆ ಯಾರಾಗ ಬರುತ್ತೆ, ಸಾವಿರಾರು ಜನಕ್ಕೆ ಅನನುಕೂಲವಾಗುತ್ತೆ ಅಂದರೆ ಅವಾಗ ಚೇಂಜ್ ಮಾಡುತ್ತೆ. ಆದರೆ ಒಬ್ಬೊಬ್ಬರು ಮಾತ್ಕೊಂಡು ಯಾರು ಬದಲಾಯಿಸೋದಿಲ್ಲ. ಆದ್ದರಿಂದ ವಿರೋಧ ಶಬ್ದಕ್ಕೆ ಪ್ರತ್ಯಕ್ಷೇಣ ಆಗಮೇನವ ವಿರೋಧ, ಪ್ರತ್ಯಕ್ಷ ವಿರೋಧವಾದ ವಿರೋಧ ಅನ್ಬೇಕು, ಶಾಸ್ತ್ರಕ್ಕೆ ವಿರೋಧ ಆದ ವಿರೋಧ ಅನ್ಬೇಕೆ ಹೊರತು ತಲೆ ಚೋತಿದ ವಿರೋಧ ವಿರೋಧ ಅಲ್ಲ. ಅರ್ಥ ಆಯ್ತಾ? ಈಗ ಏನು ಪ್ರಾಬ್ಲಮ್ ಹೇಳುತ್ತೆ ಕೇಳ್ತಾರೆ, ಆ ಪ್ರಾಬ್ಲಮ್ ವ್ಯಾಲಿಡ್ ಪ್ರಾಬ್ಲಮ್ ಆಗಬೇಕು ಹೊರತು ಯಾವುದೋ ಪ್ರಾಬ್ಲಮ್ ಹೇಳಿದ್ರೆ ಸಾಧ್ಯ ಇಲ್ಲ. ಪ್ರತ್ಯಕ್ಷೇಣ ಆಗಮೇನವ, ಆಗಮೇನ ಆಗಮಶ್ಚೈವ ವಿರೋಧೇ ಯುಕ್ತಿರಿಷ್ಠೆ. ಎಷ್ಟೋ ಸತಿ ಎರಡು ಕೋರ್ಸ್ ಮಾಡ್ತಿರ್ತಾರೆ ಹುಡುಗರು, ಎರಡು ಕೋರ್ಸ್ ಮಾಡ್ತಿರ್ತಾರೆ, ಇವರು ಒಪ್ಪಿಗೆ ಕೊಟ್ಬಿಟ್ಟಿರ್ತಾರೆ, ಒಂದು ಎಕ್ಸಾಮ್ ಇಡ್ತಾರೆ, ಇನ್ನೊಂದು ಕೋರ್ಸಿಗೆ ಕ್ಲಾಶ್ ಬರುತ್ತೆ, ಅವಾಗ ಏನು ಮಾಡ್ತಾರೆ, ಸಕ್ಸಸ್ ಏನು ಮಾಡ್ತಾರೆ? ಯಾಕೆ ಅವ್ರು ತಾವೇ ಒಪ್ಕೊಂಡಿರೋರು, ಎರಡು ಕೋರ್ಸ್ಗೆ ಅಡ್ಮಿಷನ್ ನಾವು ಕೊಟ್ಟಮೇಲೆ ಅವತ್ತೇನು ಮಾಡೋಕ್ಕಿಲ್ಲ, ಅವರು ಕ್ಲಾಶ್ ಬರಬಾರ್ದು, ಬಂದರೆ ಅದು ಒಂದು ಯಾವುದಾದ್ರು ತೆಗೆದು ಅಡ್ಜಸ್ಟ್ ಮಾಡಿಕೊಟ್ಬಿಡ್ತಾರೆ. ಆದರೆ ನನಗೆ ನಿದ್ದೆ ಭಾರಿ ಬರುತ್ತೆ ಹೊತ್ತಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಕೇಳಿದರೆ ಅದು ವಿರೋಧ ಅಲ್ಲ. ವೈಯಕ್ತಿಕ ಪ್ರಾಬ್ಲಮ್ಸ್ ಎಂದು ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ನಮ್ಮ ಜನಕ್ಕೆ ಇವತ್ತು ವಿರೋಧ ಅಂತ ಪ್ರಶ್ನೆಗೆ ಸರಿ ಅರ್ಥನೇ ಮಾಡ್ಕೊಂಡಿಲ್ಲ. ವಿರೋಧನ ಡಿಫೈನ್ ಮಾಡ್ತಾರೆ ಆಚಾರ್ಯ, ವಿರೋಧ ಇಲ್ಲ ಪ್ರತ್ಯಕ್ಷ ವಿರೋಧ ಆಗಬೇಕು, ಇಲ್ಲ ಆಗಮ ವಿರೋಧವಾಗಬೇಕೆ ಹೊರತು ಯಾವುದೋ ವಿರೋಧ ವಿರೋಧ ಅಂತ ಕರೆಯೋದಿಲ್ಲ. ಪ್ರತ್ಯಕ್ಷೇಣ ಆಗಮೇನವ, ಆಗಮೇನಾಗಮಶ್ಚೈವ ವಿರೋಧೇ ಯುಕ್ತಿರಿಷ್ಯತೆ. ಇವೆಲ್ಲ ಡಿಸ್ಕಸ್ ಮಾಡೋ ಕ್ರಮಗಳಿವೆಲ್ಲ ಕೂಡ. ಮತ್ತು ಆಗಮದಿಂದ ಆಗಮಕ್ಕೆ ವಿರೋಧ ಬಂದಾಗ ಮೂರು ನಮಗೇನು ಅನಿಸುತ್ತೆ, ಈಗ ಆಗಮಗಳಲ್ಲಿ ಎರಡು ವಿಧ ಅಪ್ರಾಮಾಣಿಕ ಆಗಮಗಳು, ಪ್ರಾಮಾಣಿಕ ಆಗಮಗಳು. ಅಪ್ರಾಮಾಣಿಕ ಆಗಮಕ್ಕೆ ವಿರೋಧ ಬಂದರೆ ಏನು ಮಾಡಬೇಕಾಗ, ಏನು ಮಾಡಬೇಕು, ಕೇರೆ ಒಳಕ್ಕೆ ಹೋಗ್ಬಾರ್ದು. ಹೂಯಿ ದತ್ತ ಒಳಗೆ ಅವನು ಹೇಳೋದಕ್ಕೆ ಅವನೇ ಯಾರೋ ಅವನು ಪ್ರಯೋಜನವೇ ಇಲ್ಲ. ಅರ್ಥ ಆಯ್ತಾ? ಆದರೆ ಒಳ್ಳೆ ವ್ಯಾಲಿಡ್ ವ್ಯಕ್ತಿನ ಹೇಳಿಬಿಟ್ಟಾಗ ಏನು ಮಾಡಬೇಕಾಗ, ಹಾಗೆ ಯೋಚನೆ ಮಾಡಬೇಕು, ಇವರು ವ್ಯಾಲಿಡ್ಡು ಅವರು ವ್ಯಾಲಿಡ್. ಅವಾಗ ಯುಕ್ತಿ ರೀಷ್ಯತೆ, ಯುಕ್ತಿನ ಅಪ್ಲೈ ಮಾಡಬೇಕು. ಯಾರ ಮಾತು ಹೆಚ್ಚು ಮಹತ್ವ ಇದೆ, ಯಾರ ಮಾತು ಹೆಚ್ಚು, ಒಬ್ಬರು ಒಂದೇ ಆಫೀಸರ್ ಎರಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಲಾಸ್ಟ್ ಸ್ಟೇಟ್ ನಾಳೆ ಅಂತ ಒಬ್ಬ ನಾಡಿದ್ದು ಅಂತ ಒಬ್ಬ, ಅವಾಗ ವ್ಯಾಲಿಡಿಟಿ ಇದೆ, ಯಾರಾದ್ರೂ ಒಬ್ಬರು ಕರೆಕ್ಟ್ ಇರಬೇಕಷ್ಟೇ. ಅದು ಯೋಚನೆ ಮಾಡಿ ಸಾಲ್ವ್ ಮಾಡಬೇಕು. ಯಾರು ದಾರಿಲ್ಲ ಅವ್ರನ್ನ ನೋಡಿಬಿಟ್ರೆ ದಾಟ ಇದೇನು ಗೊತ್ತೋ ನಾನು ಕಾಲೇಜ್ ವಿಷಯ ಅದು ಹೋಗ್ಬಿಡ್ತಾರೆ ಮುಂದಕ್ಕೆ. ಆ ಥರ ಇವತ್ತು ವಿರೋಧ ಅಂದರೆ ಯಾರಿಗೋ ಇರುತ್ತೋ, ಶಾ ವಿರೋಧ ಬರುತ್ತೆ, ಶೇಕ್ಸ್ಪಿಯರ್ ವಿರೋಧ ಬರುತ್ತೆ ಅಂತ ಕೇಳಿದರೆ ಅವರೆಲ್ಲ ಯಾರೋ ಶಾಸ್ತ್ರಜ್ಞರೇ ಅಲ್ಲ, ಆದ್ದರಿಂದ ಅವ್ರ ವಿರೋಧ ಬಂದರೆ ಯಾವ ಯೋಚನೆ ಮಾಡಬೇಕಾಗಿಲ್ಲ. ಟೀಕಾರಾಯರಿಗೂ ರಾಯರು ವಿರೋಧ ಬರುತ್ತೆ ಆ ಯೋಚನೆ ಮಾಡಬೇಕು, ಯಾಕಿಬ್ಬರು ಎಂಥವರು ಇಬ್ಬರು ನಮಗೆ ಮಾನ್ಯರು, ಅವಾಗ ನಾವು ಸರಿಯಾದ ಅರ್ಥ ಮಾಡಬೇಕೆ ಹೊರತು ಕಂಡವ್ರ ಮಾತಿಗೆಲ್ಲ ಒಳ್ಳೆ ಅರ್ಥ ಮಾಡಬೇಕು ಅಂತ ನಿಯಮ ಇಲ್ಲ, ಮಾಡಬೇಕಾದ ಕಾರಣ ಇಲ್ಲ. ಆಗಮೇನ ಆಗಮಶೈವ ವಿರೋಧೇ ಯುಕ್ತಿರೀಷ್ಯತೆ. ಅದು ಮುಂದೆ ದೃಷ್ಟಾಂತ ಕೊಡ್ತಾರೆ, ಮಣ್ಣು ಮಾತಾಡಿತು ವಿರೋಧ ಆಯಿತು. ವೇದವಾಕ್ಯ ಮತ್ತೆ ಜೊತೆಗೆ ವೇದವಾಕ್ಯ ಪ್ರತ್ಯಕ್ಷ ವಿರುದ್ಧ ಮಾತು, ಅರ್ಥ ಆಯ್ತಾ? ಸೊ ವೇದ ಪ್ರಮಾಣ ಅಂತ ಹೇಳಕ್ಕೆ ಅಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕೆ ಅದು ಅಪೌರುಷೇಯವಾದ್ದರಿಂದ ಬಿಯಾಂಡ್ ಡೌಟ್ ಅದು. ಆದರೆ ಇವ ಅದಕ್ಕೆ ಅರ್ಥ ಹೊರಗಿನ ಅರ್ಥ ಒಂದು ಸಾಧ್ಯತೆಯೇ ಇಲ್ಲ. ಏನು ಮಾಡಬೇಕಾಗ ಯುಕ್ತಿನ ಅಪ್ಲೈ ಮಾಡಬೇಕು. ಏನಂತ ಯುಕ್ತಿ ಅದು? ಓಹೋ, ಮಣ್ಣು ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅಂಥ ತಪ್ಪನ್ನು ವೇದ ಹೇಳೋಕ್ಕೂ ಸಾಧ್ಯ ಇಲ್ಲ, ಆದ್ದರಿಂದ ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿದಳು. ಏನು ಪ್ರಾಬ್ಲಮ್ ಇಲ್ಲ, ಈ ಸರಿ ಹೋಯ್ತು. ವೇದನ ಒಪ್ಕೊಂಡ್ವಿ, ಯುಕ್ತಿನೂ ಅಪ್ಲೈ ಮಾಡಿದ್ವಿ. ಯುಕ್ತಿಗೆ ಅವಕಾಶ ಇದೆ ಈಗ, ಅದು ಪ್ರತ್ಯಕ್ಷಕ್ಕೂ ಅವಕಾಶ ಇದೆ, ಆ ವೇದಕ್ಕೂ ಅವಕಾಶ ಇದೆ, ಮೂರ್ಕೇನಾಯ್ತೆ ಹೊಂದಾಣಿಕೆ ಬಂತು. ಈ ರೀತಿ ಅರ್ಥ ಮಾಡಬೇಕೇ ಹೊರತು ಬೇರೆ ರೀತಿ ಅರ್ಥ ಮಾಡಬಾರದು. ಆಗಮೇನ್ ಆಗಮಶೈವ ವಿರೋಧೇ ಯುಕ್ತಿರಿಷ್ಯತೆ ಉಪಜೀವ್ಯ ವಿರೋಧೇತು ವೇದಸ್ಯ ಅನ್ಯರ್ಥ ಕಲ್ಪನಾ. ಅದನ್ನು ಹೇಳಿ, ಉಪಜೀವ್ಯ ಪ್ರಮಾಣಕ್ಕೆ ವಿರೋಧ ಬಂದಾಗ ವೇದಕ್ಕೇನು ಅರ್ಥ ಮಾಡಬೇಕು? ಅಪ್ರಮಾಣ ಅನ್ಬಾರ್ದು, ಬೇರೆ ಅರ್ಥವನ್ನು ಮಾಡಬೇಕು. ಅವರು ಹೇಳಿದ ಅರ್ಥನೇ ಬೇರೆ, ಇವರು ಹೇಳಿದ ಅರ್ಥನೇ ಬೇರೆ. ವೇದಸ್ಯ ಅನ್ಯರ್ಥ ಕಲ್ಪನಾ ಪ್ರತ್ಯಕ್ಷ ಉಪಜೀವ್ಯಂ. ಅದಕ್ಕೂ ವೇದಗಳಿ ಬೇರೆ ಬೇರೆ ಯಾರೋ ಗ್ರಂಥ ಬರ್ತೈತೆ, ಅಪ್ರಾಮಾಣಿಕ ಅಂತಲೇ ಅರ್ಥ. ವೇದಗಳು ಮತ್ತು ವೇದದಿಂದ ಅಂಗೀಕೃತರಾದ ವ್ಯಕ್ತಿಗಳು ಹೇಳಿದಾಗ ಮಾತ್ರ ಅದಕ್ಕೆ ಬೇರೆ ಅರ್ಥ ಇರಬೇಕು, ನಮಗೆ ಅರ್ಥ ಆಗಿಲ್ಲ ಅಷ್ಟೇ, ಅಂಥ ತಪ್ಪು ನಾವು ಹೇಳೋಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ತಿಳ್ಕೊಂಡು ಹಾಗೆ ಮಾಡಿ. ಪ್ರತ್ಯಕ್ಷ ಉಪಜೀವ್ಯಂ ಸ್ಯಾತ್ ಪ್ರಾಯೋ ಯುಕ್ತಿರಪಿ ಕ್ವಚಿತ್ ಆಗಮೈಕ ಪ್ರಮಾಣೇಶು ಸಜೈವಿಗೆ ಉಪಜೀವ್ಯತಾ. ಅದಕ್ಕೆ ವಿರೋಧದ ಬಗ್ಗೆ ಒಳ ಅಪೂರ್ವ ಹೊಸ ವಿಷಯ ಹೇಳ್ತಾರೆ. ಉಪಜೀವ್ಯ ಅಂತ ಪ್ರಮಾಣ ಉಪಯೋಗಿಸ್ತಾರೆ, ಹಿಂದೆ ತತ್ವಜ್ಞಾನದಲ್ಲಿ ಬಂದಿದೆ. ವಿಶ್ವತಜ್ಞಾನಿಗಳು ಹೇಳಿದ್ದಾರೆ ಉಪಜೀವ್ಯ ಪ್ರಮಾಣ ಅಂತ ಕರೀತಾರೆ. ಉಪಜೀವ್ಯ ಪ್ರಮಾಣ ಅಂದ್ರೇನು? ಬೇಸಿಕ್ ಪ್ರೂಫ್. ಬೇಸಿಕ್ ಪ್ರೂಫ್ ವಿರೋಧ ಬಂದರೆ ಅದು ಬೇರೆ ಅರ್ಥ ಮಾಡಲೇಬೇಕು ಅಂತ. ಉಪಜೀವ್ಯ ವಿರೋಧೇತು ವೇದಸ್ಯ ಅನ್ಯರ್ಥ ಕಲ್ಪನ ಪ್ರತ್ಯಕ್ಷ ಉಪಜೀವ್ಯಂ ಸ್ಯಾತ್. ಕೆಲವೊಮ್ಮೆ ಈ ಮಣ್ಣು ಮಾತಾಡಿತು ಅಂತ ವೇದವಾಕ್ಯ ಇದೆ, ಅಲ್ಲಿ ಉಪಜೀವ್ಯ ಯಾವುದು? ಪ್ರತ್ಯಕ್ಷ. ಅದಕ್ಕೆ ಮಣ್ಣು ಕಣ್ಣಿಗೆ ಕಾಣಿಸ್ತಾ ಇದೆ, ಅದು ಮಾತಾಡೋದಿಲ್ಲ ಮೊದಲು ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣ ಉಪಜೀವ್ಯ ಪ್ರಮಾಣ. ಆದ್ದರಿಂದ ವೇದಕ್ಕೆ ಬೇರೆ ಅರ್ಥ ಮಾಡಬೇಕು ಅಂತ ಇದನ್ನು ಕೈಬಿಡಾಗಿಲ್ಲ. ಪ್ರತ್ಯಕ್ಷ ಉಪಜೀವ್ಯಂ ಸ್ಯಾತ್ ಪ್ರಾಯೋ ಪ್ರಾಯ ಪ್ರತ್ಯಕ್ಷಕ್ಕೆ ಉಪಜೀವ್ಯತ್ವ ವಿರೋಧ. ಕೆಲವೊಮ್ಮೆ ಯುಕ್ತಿರಪಿ ಉಪಜೀವ್ಯಂ ಸ್ಯಾತ್, ಕೆಲವು ಯುಕ್ತಿರು ಕೂಡ ಏನಾಗ್ಬೋದು, ಕೆಲವು ಸಲ ಉಪಜೀವ್ಯ ಪ್ರಮಾಣ ಆಗಬಹುದು. ಆಗವೈಕ ಪ್ರಮಾಣೇಶು ತಸ್ಯೈವ ಉಪಜೀವ್ಯತ. ಅತೀಂದ್ರಿಯ ವಿಷಯಗಳಲ್ಲಿ ಮಾತ್ರ ಉಪಜೀವ್ಯ ಪ್ರಮಾಣ ಅಂದರೆ ಯಾವುದು? ಆಗಮನೆ ಹೊರತು ಬೇರೆ ಅಲ್ಲ. ಇವೆಲ್ಲ ವ್ಯವಸ್ಥೆಗಳಿವೆ ಅಷ್ಟು ಕೂಡ. ಇದು ಬೇರೆ ಯಾವ ಮತ್ತಲ್ಲೂ ಇಂಥ ವ್ಯವಸ್ಥೆಗೆ ಅರ್ಥನೇ ಇಲ್ಲ, ಸುಮ್ಮನೆ ತೋಚಿದ್ ಮಾಡ್ಕೊಂಡು ಹೋಗ್ತಿರ್ತಾರೆ ಹೊರತು ಈ ಥರ ಕ್ಲಿಯರ್ ಕಟ್ ಏನಿದೆ ಇದರೊಳಗೆ ವ್ಯವಸ್ಥೆ. ಪ್ರತ್ಯಕ್ಷಂ ಉಪಜೀವ್ಯಂ ಸ್ಯಾತ್ ಪ್ರಾಯೋ ಯುಕ್ತಿರಪಿ ಕ್ವಚಿತ್ ಆಗಮೈಕ ಪ್ರಮಾಣೇಶು ತಸ್ಯೈವ ಉಪಜೀವ್ಯತಾ. ಲೋಕದ ನಾವು ಒಪ್ಪುತ್ತೇವೆ ಅದನ್ನು. ಯಾವುದೋ ಶಾಸ್ತ್ರ ವಿಚಾರವಂತೂ ಸಾಮಾನು ಕೇಳಿಬಿಟ್ಟಾರೆ. ಈ ಡ್ರೈವಿಂಗ್ ಬಗ್ಗೆ ಪ್ರಶ್ನೆ ಕೇಳಿಬಿಟ್ರೆ ಅವ್ರಿಗೆ ಕೇಳೋಕೆ ಸುಮ್ಮನೆ, ಅದು ಅವಶ್ಯ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಗೊತ್ತಾಯ್ತಿಲ್ಲ, ಸಂಬಂಧಪಟ್ಟ ವಿಷಯ ಅಲ್ಲ. ಸ್ವಾಮಿಗೆ ಭಾರಿ ಗೌರವ ಎಲ್ಲ, ನೀವು ಗೃಹಪೇಶ ಅವ್ರ ಕೈಲಿ ಮಾಡಿಸಿ ಅಲ್ಲ ಅವ್ರ ಕೈಲಿ ಮಾಡಿಸಿಬಿಟ್ಟೆ. ಕೊನೆಗೆ ಕಾರ್ ತಂದ ಡ್ರೈವ್ ನೀವು ಮಾಡಿರೋದು ಕೊಟ್ಟ ಗೋವಿಂದ ಏನಾಗಬೇಕು ಅಲ್ಲಿಗೆ ಡ್ರೈವ್ ನೀವೇ ಮಾಡಿ, ಫಸ್ಟ್ ಡ್ರೈವ್ ನೀವೇ ಮಾಡಿರೋದು ಕೇಳಿದರೆ ಕತೆ ಮುಗಿತು. ಯಾಕೆ ಅಲ್ಲಿ ಏನು ವಿಷಯ ತಗೋಬಾರ್ದು? ಈಗ ಪೂಜ್ಯತೆ ಇದೆ, ಏನಿಲ್ಲ ಅಲ್ಲಿ. ಬೇಕಾದ್ರೆ ಬಂಗ್ಲಾದಲ್ಲಿ ಪೂಜೆ ಮಾಡ್ಬೋದೇ ಹೊರತು ಡ್ರೈವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಒಂದು ಡ್ರೈವಿಂಗ್ ಬರಬೇಕು ಅಂತ ನಿಯಮ ಇಲ್ಲ, ಬಂದರೂ ಕೂಡ ಎತ್ತುಗಳು ಮಾಡಬೇಕಾದ ಕಾರಣ ಇಲ್ಲ. ಅರ್ಥ ಆಯ್ತು? ಆಚಾರ್ಯರಾಗ ತೋರಿಸ್ಬೇಕಾದ್ರೆ ಹೇಳಿದ್ರಲ್ಲ ಆತ ಅಂದರೆ, ಇದರಿಂದ ಅರ್ಥ ಮಾಡಿಕೊಂಡ್ರೆ ನಾವು ಪೂಜ್ಯತೆ ಅಂತೇಳಿ ಏನೇನೋ ಮಾಡೋಕ್ಕೆ ಹೋಗ್ಬಿಡ್ಬಾರ್ದು ಮತ್ತೆ. ಅರ್ಥ ಆಯ್ತಾ? ಆ ಉಪಜೀವ ಪ್ರಮಾಣ ಅಂಬುದು ಲೋಕದಲ್ಲಿದೆ, ಯಾರಿಗೆ ಅರ್ಥ ಆಗಿರಲಿಲ್ಲ ಆಚಾರ ತೋರಿಸ್ಕೊಡ್ತಾರೆ. ಆಗಮೈಕ ಪ್ರಮಾಣೇಶು ತಸ್ಯೈವ ಉಪಜೀವ್ಯತಾ. ನಾಳೆ ನಾಡಿದ್ದು ಪಾಠ ಇರೋದಿಲ್ಲ, ನಾಳೆ ಕೆಲವರು ದಾಸ್ತಿ, ನಾಡಿದ್ದು ಕೆಲವರು ದಾಸ್ತಿ, ಮುಂದಕ್ಕೆ ಇನ್ನೊಂದು ದಾಸ್ತಿ ಇದ್ದರೆ ಮುಂದೊಂದು ಸೋಗ್ಬಿಡೋದು, ಮೂರೇ ದಾಸ್ತಿ, ಎರಡು ದಾಸ್ತಿವೇ ಯೋಚನೆ. ಯುಕ್ತೋ ಅಯುಕ್ತಶ್ಚ ಯದ್ಯರ್ಥ ಆಗಮಶ್ಚ ಪ್ರತೀಯತೆ ಯಾತ್ರ ಯುಕ್ತ ಏವಾರ್ಥ ಯುಕ್ತಿಶ್ಚ ತ್ರಿವಿಧಾಮತ. ಯುಕ್ತೋ ಅಯುಕ್ತಶ್ಚ ಯದಿ ಅರ್ಥ ಆಗಮಶ್ಚ ಪ್ರತೀಯತೆ. ಕೆಲವೇ ಒಂದೇ ವಾಕ್ಯಕ್ಕೆ ವಿರೋಧ ಪ್ರಶ್ನೆ ಬೇಡ ಬೇಡ, ಒಂದು ಸರಿಯಾದ ಅರ್ಥ ಒಂದು ಹೊಡೆಯುತ್ತೆ, ಸ್ವಲ್ಪ ಸರಿ ಇಲ್ಲದ ಅರ್ಥ ಒಂದು ಹೊಡೆಯುತ್ತೆ. ಏನು ಮಾಡಬೇಕಾಗ? ಸರಿಯಾದ ಅರ್ಥ ಇಟ್ಕೋಬೇಕು, ಬೇರೆ ಅರ್ಥ ಯುಕ್ತಿಗೆ ಅನುಗುಣವಾದ ಅರ್ಥ ಇಟ್ಕೋಬೇಕು, ಯುಕ್ತಿಗೆ ಅನನುಗುಣ ಅರ್ಥವನ್ನು ಬಗೆ ಬಿಟ್ಬಿಡ್ಬೇಕು. ಆದ್ದರಿಂದ ಶಾಸ್ತ್ರಾರ್ಥ ಎಷ್ಟು ಬೇಕಾದ್ರೂ ಮಾಡಿ, ನೋ ಪ್ರಾಬ್ಲಮ್. ಬಟ್ ಯುಕ್ತಿ ಸಪೋರ್ಟ್ ಇರಬೇಕು. ಯುಕ್ತಿ ಸಪೋರ್ಟ್ ಇದ್ದರೆ ಸುಮ್ಮನೆ ಮಾಡ್ಕೊತಂದ್ರೆ ಅರ್ಥ ಇಲ್ಲ. ಯುಕ್ತೋ ಅಯುಕ್ತಶ್ಚ ಯದಿ ಅರ್ಥ ಆಗಮಶ್ಯ ಪ್ರತೀಯತೆ ಶಾಸ್ತ್ರ ಯುಕ್ತ ಏವ ಅರ್ಥ ಯುಕ್ತಿಶ್ಚ ತ್ರಿವಿಧಾವತ. ಅದರಲ್ಲಿ ಯುಕ್ತಾರ್ಥವನ್ನೇ ಮಾಡಬೇಕೆ ಹೊರತು ಅಯುಕ್ತಾರ್ಥವನ್ನು ಮಾಡಬಾರ್ದು. ಅಂತ ಯುಕ್ತಿ ಎಂಬುದು ಮೂರು ವಿಧ, ಯುಕ್ತಿಯ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾರೆ. ಪ್ರಮಾಣ ಪದ್ಧತಿ, ಪ್ರಮಾಣ ರಕ್ಷಣಾ ಅವೆಲ್ಲ ಡಿಸ್ಕಸ್ ಮಾಡೋ ರೀತಿಗಳು, ಇದೆಲ್ಲ ಓದ್ಕೊಂಡವರಿಗೆ ಭಾಳ ಸುಲಭ. ಇಲ್ಲದೇ ಇದ್ದವರಿಗೆ ಭಾಗ ಕಷ್ಟ ಆಗುತ್ತೆ. ಅನ್ವೇಷಣ ಪ್ರಾಧಿಕರಣ ಆ ಕಾನ್ಸೆಪ್ಟ್ ಇಲ್ಲದೇ ಇದ್ದವರಿಗೆ ಕಷ್ಟ, ಅದಿದ್ದವರಿಗೆ ಭಾಳ ಸುಲಭವಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಅಲ್ಲಿಗೆ ನಾಳೆ ದಿವಸ ನಾಳೆ ಶುಕ್ರವಾರ ದಿವಸ ಕಂಟಿನ್ಯೂ ಮಾಡೋಣ. ಓಂ ಧರ್ಮಕ್ಷೇತ್ರೇ ಗುರುಕ್ಷೇತ್ರೇ.